ಮಂತ್ರಶಾಸ್ತ್ರದಲ್ಲಿ ಶ್ರೇಷ್ಠವಾದ ಮಂತ್ರಗಳನ್ನು ಹೇಳಲಾಗಿದೆ. ಇಂತಹ ಶ್ರೇಷ್ಠ ಮಂತ್ರಗಳಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹೆಸರೇ ಹೇಳುವಂತೆ ಈ ಮಂತ್ರದಲ್ಲಿ ಮುಖ್ಯವಾಗಿ ಮೇಧಾ ಮತ್ತು ಪ್ರಜ್ಞೆಗಳನ್ನು ನಾವು ದಕ್ಷಿಣಾಮೂರ್ತಿಯಿಂದ ಬೇಡುತ್ತೇವೆ. ಮನುಷ್ಯನಿಗೆ ಶ್ರೇಯೋಮಾರ್ಗವನ್ನು ತುಳಿದು ಆನಂದವನ್ನು ಹೊಂದಬೇಕಾದರೆ ಮೇಧಾ ಮತ್ತು ಪ್ರಜ್ಞಾ ಎರಡೂ ಬೇಕೇ ಬೇಕು. 24 ಅಕ್ಷರಗಳಿಂದ ಕೂಡಿದ ಈ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದಲ್ಲಿ ಇದನ್ನೇ ಕೇಳುವುದರಿಂದ ಮಂತ್ರ ಪುರಶ್ಚರಣೆ ಮಾಡುವ ಭಕ್ತನಿಗೆ ದಕ್ಷಿಣಾಮೂರ್ತಿ ಇದನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿ ಈ ಮಂತ್ರ ಬಹಳ ಮಹತ್ವವನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಇದನ್ನು ಜಪಿಸುವುದರಿಂದ ಸಕಲ ಕಾಮನೆಗಳು ಕ್ಷಿಪ್ರವಾಗಿ ಈಡೇರುತ್ತವೆ. ಇಂತಹ ಕ್ಷಿಪ್ರ ಫಲದಾತೃವಾದ ದಕ್ಷಿಣಾಮೂರ್ತಿಯ ಕೃಪೆ ಸಮಸ್ತರಿಗೂ ಸಿಗಲಿ ಎಂದು ಶ್ರೀ ಶಂಕರರು ಈ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭವಾಗುವ 24 ಶ್ಲೋಕಗಳನ್ನು ಹಾಗೂ ಉಪಸಂಹಾರದ ಒಂದು ಶ್ಲೋಕವನ್ನು ಒಟ್ಟಿಗೆ 25 ಶ್ಲೋಕಗಳನ್ನು ರಚಿಸಿ ಇಡೀ ಸಮಾಜವನ್ನು ಅನುಗ್ರಹಿಸಿದ್ದಾರೆ. ಓಂಕಾರ ಸ್ವರೂಪಿಯಾದ ಭಕ್ತರಿಗೆ ವಿಪತ್ತುಗಳನ್ನು ದೂರ ಮಾಡಿ ಪುರುಷಾರ್ಥಗಳನ್ನು ನೀಡುವ, ಅಪಸ್ಮಾರ ರಕ್ಕಸನನ್ನು ನಾಶಪಡಿಸಿದ, ನಾರದರೇ ಮೊದಲಾದ ಮುನಿಗಳು ಮೋಹ ನಿವಾರಣೆಗಾಗಿ ಮೊರೆ ಹೊಕ್ಕ, ಜ್ಞಾನಮುದ್ರೆ, ವೀಣೆ, ಪುಸ್ತಕ, ಜಪಸರಗಳನ್ನು ಧರಿಸಿದ, ದೇವತೆಗಳ ಇಷ್ಟಾರ್ಥವನ್ನು ನೆರವೇರಿಸಿದ, ಗರ್ಭದೊಳಗಿನ ಜೀವಿಗಳು ಸಂಸಾರ ಬಂಧನ ನಿವಾರಣೆಗಾಗಿ ಪ್ರಾರ್ಥಿಸುವ, ಸಂಸಾರ ಭಯಗ್ರಸ್ತರಾದವರು ಶರಣು ಹೊಂದುವ, ಪಂಚಭೂತಗಳನ್ನು ವ್ಯಾಪಿಸಿದ, ತೇಜೋಮೂರ್ತಿಯಾದ ನಮ್ಮ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವ ಮೂಲಕ 7 ಶ್ಲೋಕಗಳಲ್ಲಿ ಮಂತ್ರದ 7 ವರ್ಣಗಳಿಂದ ಅಮೋಘವಾಗಿ ಸ್ತುತಿಸಿ, ಸ್ತುತಿಸುವ ನಮ್ಮೆಲ್ಲರಿಗೂ ಮೊದಲಿಗೆ ಶ್ರೀ ಶಂಕರರು ಅಭಯವನ್ನು ನೀಡಿದ್ದಾರೆ. ಸನ್ಯಾಸಿಗಳಾದವರು ಕರ್ಮ ಹಾಗೂ ಕರ್ಮಫಲದ ಆಸೆಯನ್ನು ಬಿಟ್ಟು ಯಾವ ದಕ್ಷಿಣಾಮೂರ್ತಿಯ ಜಿಜ್ಞಾಸೆಯನ್ನು ಮಾಡುತ್ತಾರೋ ಅಂತಹ ನನ್ನ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಯನ್ನು ನಮಸ್ಕರಿಸುತ್ತೇನೆ ಎಂದು ಸ್ತುತಿಸುವುದರ ಮೂಲಕ ವೇದಾಂತಗಳ ಹಿನ್ನೆಲೆಯಲ್ಲಿ ಶ್ರೇಯಸ್ಸಿನ ದಾರಿಯನ್ನು ತೋರಿದ್ದಾರೆ. ದಕ್ಷಿಣಾಮೂರ್ತಿಯನ್ನು ಆರಾಧಿಸುವ ಆದಿ ವ್ಯಾಧಿಗಳಿಂದ ದೂರನಾಗಿ ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತನಾಗಿ ದಕ್ಷಿಣಾಮೂರ್ತಿಯನ್ನು ತನ್ನ ಅಂತರಾತ್ಮನೆಂದೇ ತಿಳಿಯುತ್ತಾನೆ. ನೇತಿ ನೇತಿ ಅನ್ನುವ ಮಾರ್ಗದಿಂದ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತಿಳಿಸುತ್ತಾರೆ. 11-12 ಶ್ಲೋಕಗಳಲ್ಲಿ ಸಗುಣ ರೂಪವನ್ನು ಸ್ತುತಿಸಿ, 13 ಯಾವೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೋ ಅನ್ನುವ ಶ್ರುತಿ ಪ್ರತಿಜ್ಞೆಯನ್ನು ಇಟ್ಟುಕೊಂಡು ದಕ್ಷಿಣಾಮೂರ್ತಿಯನ್ನು ಸ್ತುತಿಸಿದ್ದಾರೆ. ಮೇಧಾವಿಯಾಗಲು ಎಂತಹ ದಕ್ಷಿಣಾಮೂರ್ತಿಯನ್ನು ಚಿಂತಿಸಬೇಕೆನ್ನುವುದನ್ನು ತಿಳಿಸಿ ಸಾಧನ ಸಂಪತ್ತಿಯೊಂದಿಗೆ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿದ್ದೇ ಆದರೆ ಶೀಘ್ರವಾಗಿ ಅವರು ತಮ್ಮ ಅಂತರಾತ್ಮನೇ ದಕ್ಷಿಣಾಮೂರ್ತಿ ಎಂದು ತಿಳಿಯುತ್ತಾರೆ. ಪ್ರಜ್ಞಾನವೇ ದಕ್ಷಿಣಾಮೂರ್ತಿ ಎಂದು ಪ್ರಾಜ್ಞರು ತಿಳಿಸಿದ್ದಾರೆ. ಇಂತಹ ದಕ್ಷಿಣಾಮೂರ್ತಿಯ ಅರಿವಿಲ್ಲದಾಗ ಸಂಸಾರ, ತಿಳಿಯು ಬಂದಾಗ ಮೋಕ್ಷ ಎನ್ನುವುದರ ಮೂಲಕ ಬಂಧಮೋಕ್ಷಗಳ ವಿಷಯವಾಗಿ ಸ್ಪಷ್ಟವಾಗಿ ತಿಳಿಸಿ ಅಂತಹ ಅರಿವನ್ನುಂಟು ಮಾಡುವ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ನೀರಲ್ಲಿ ಒಬ್ಬನೇ ಸೂರ್ಯನ ಅನೇಕ ಪ್ರತಿಬಿಂಬಗಳು ಕಾಣುವಂತೆ ಒಬ್ಬನೇ ಪರಮಾತ್ಮನು ಅವಿದ್ಯೆಯಿಂದಾಗಿ ನಾನಾಕಾರವಾಗಿ ತೋರುತ್ತಾನೆ. ಈ ಅವಿದ್ಯೆಯಿಂದಾಗಿಯೇ ಜೀವ ಪರಮಾತ್ಮರ ಭೇದವು ಕಲ್ಪಿತವಾಗಿರುತ್ತದೆ. ಆದರೆ ವಾಸ್ತವಿಕವಾಗಿ ದಕ್ಷಿಣಾಮೂರ್ತಿಯು ಅದ್ವೈತ ವಸ್ತು, ಅವಸ್ಥಾತ್ರಯವಿಲ್ಲದ, ಪ್ರಾಣಾದಿಗಳನ್ನೆಲ್ಲ ವ್ಯಾಪಿಸಿದ ಕೂಟಸ್ಥ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ಸ್ತುತಿಸಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದ ಅರ್ಥ ಹಾಗೂ ಅದರ ಪುರಶ್ಚರಣೆಯ ಫಲಗಳನ್ನು ತಿಳಿಸುತ್ತಾ ಇಲ್ಲಿ ಆಚಾರ್ಯರು ಎಲ್ಲ ಉಪನಿಷತ್ತುಗಳ ಸಾರವನ್ನು ನೀಡಿದ್ದಾರೆ. ಇಂತಹ ಉಪಾಸನೆಯ ಅನುಭವವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ 24 ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸುತ್ತಾರೆ. ಉಪಾಸನೆಯ ಅನುಭವವನ್ನು ಹೊಂದಿದ ಮುನಿಗಳು ಆನಂದಾತಿರೇಕರಿಂದ ಹಾ ಹಾ ಎಂದು ಉದ್ಗರಿಸುತ್ತಾರಂತೆ. ಅಂತಹ ಅಂತರಾತ್ಮನಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂಬ ಅರ್ಥಾನುಸಂಧಾನದೊಡನೆ ನಾವು ಶ್ಲೋಕವನ್ನು ಪಠಿಸುವಾಗ ನಮ್ಮಲ್ಲೂ ರೋಮಾಂಚನಾದಿಗಳು ಆದರೆ ಆಶ್ಚರ್ಯವಿಲ್ಲ. ಶ್ರೀ ಭಗವತ್ಪಾದರು ಕೊನೆಯ ಶ್ಲೋಕದಲ್ಲಿ ಈ ಸ್ತೋತ್ರವು ದಕ್ಷಿಣಾಮೂರ್ತಿಗೆ ಪ್ರಿಯವಾಗಲಿ ಎಂದಷ್ಟೇ ಹೇಳುವುದರ ಮೂಲಕ ಇದರ ಶ್ರೇಷ್ಠತೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಎತ್ತರಿಸಿದ್ದಾರೆ. ಹೀಗೆ ಮೇಧಾ ದಕ್ಷಿಣಾಮೂರ್ತಿ ಮಂತ್ರ ಪುರಶ್ಚರಣೆಯ ಫಲವನ್ನು ನೀಡುವ ಈ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರವನ್ನು ಏಕಾಗ್ರತೆಯಿಂದ ಪಠಿಸೋಣ.